ಕ್ರಿಸ್ತೇಸುವಿನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ಶೀರ್ಷಿಕೆ ಮರಣಾಧಿಕಾರಿಯ ದಾಸತ್ವದಿಂದ ವಿಮೋಚನೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2:14-15 ವಚನದಲ್ಲಿ ಈ ರೀತಿಯಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಾಗಿರುವವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಎಂಬುದೇ. ಯೇಸು ಸ್ವಾಮಿಯು ಮಾನವರ ಹಾಗೆ ಮಾನವನ ಸ್ವಾರೂಪ್ಯವನ್ನು ಹೊಂದಿ ಮಾನವನ ಶರೀರವನ್ನು ಧರಿಸಿ ಇಹಲೋಕಕ್ಕೆ ಬಂದ ಕಾರಣವಾದರೂ ನಮ್ಮೆಲ್ಲರ ಪರವಾಗಿ ಮರಣವನ್ನು ಅನುಭವಿಸುವುದಕ್ಕೂ ಮರಣವನ್ನು ಸಾಮರ್ಥ್ಯವಿಲ್ಲದೆ ಮಾಡುವುದಕ್ಕೂ ಸೈತಾನನನ್ನು ಜಯಿಸುವುದಕ್ಕೂ ಆತನು ಇಹಲೋಕಕ್ಕೆ ಬಂದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಟ್ಟನು ಎಂಬುದಾಗಿ. ಇಷ್ಟಲ್ಲದೆ ಮಾನವರಾದ ನಾವೆಲ್ಲರೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಾಗಿರುವವರನ್ನು ಬಿಡಿಸುವುದಕ್ಕೂ ಅವರಂತೆ ಮಾನವನಾದನು ಎಂಬುದಾಗಿ. ಮೊಟ್ಟ ಮೊದಲನೇದಾಗಿ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೋಸ್ಕರ ಆತನು ಇಹಲೋಕಕ್ಕೆ ಬಂದನು. ಎರಡನೇದಾಗಿ ಮಾನವರನ್ನು ಮರಣದ ಭಯದಿಂದ ವಿಮೋಚಿಸುವುದಕ್ಕೋಸ್ಕರ ಆತನು ಬಂದನು ಎಂಬುದಾಗಿ. 1 ಯೋಹಾನ 3:8 ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ನರಾವತಾರವಾದನು ಎಂಬುದಾಗಿ. ನಾವೆಲ್ಲರೂ ಮರಣ ಭಯದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಯಾರಾದರೂ ನಮ್ಮನ್ನು ಮರಣದ ಭಯದಿಂದ ನಮ್ಮನ್ನು ಅವರು ಬೇಕಾದಂಥ ಕೆಲಸ ಮಾಡುವುದಕ್ಕೋಸ್ಕರ ಒತ್ತಾಯ ಮಾಡಲಿಕ್ಕೆ ಸಾಧ್ಯ. ಆದರೆ ಯೇಸು ಸ್ವಾಮಿಯು ಹೇಳಿದ್ದಾದರೂ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಎಂಬುದಾಗಿ ಆತನು ಮರಣವನ್ನು ಮರಣದ ಭಯವನ್ನು ಹೊಂದಿದವನಾಗಿರಲಿಲ್ಲ. ಅದಕ್ಕೋಸ್ಕರ ಮರಣ ಭಯದಿಂದ ನಿವಾರಣೆಯಾದಂತಹ ಪೌಲನ್ ಹೇಳುವುದಾದರೂ ನಾನಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ. ಯಾಕಂದರೆ ಅವನು ಮರಣ ಭಯದಿಂದ ಹೊರತು ಬಂದವನಾಗಿದ್ದನು. ನಾವು ಈ ಎರಡು ವ್ಯತ್ಯಾಸವನ್ನು ಗಮನಿಸಬೇಕು. ಮರಣ ಭಯ ಅಥವಾ ಸಾವಿನ ಭಯ ಮತ್ತು ಸಾವಿನ ಪ್ರಕ್ರಿಯೆಯ ಭಯ. ಅಂದರೆ ಪ್ರಕ್ರಿಯೆ ಎಂಬುದಾಗಿ ಅಂದರೆ ಯಾವ ರೀತಿಯಲ್ಲಿ ನಾವು ಸಾಯುತ್ತೇವೆ. ಒಂದು ವೇಳೆ ಅನಾರೋಗ್ಯದಿಂದಲೋ ಅಥವಾ ಅಪಘಾತದಿಂದಲೋ ಸಾಯುವಂತಹ ಭಯ ಬೇರೆ, ಆದರೆ ಮರಣದ ಭಯ ಬೇರೆ. ಪ್ರಕಟಣೆಯ ಗ್ರಂಥ 12:11 ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದ ಯಜ್ಞದ ಕುರಿಮರಿಯಾದ ಆತನ ರಕ್ತದ ಬಲದಿಂದಲೂ ತಮ್ಮ ಸಾಕ್ಷಿ ತಮ್ಮ ಪ್ರಮಾಣ ವಾಕ್ಯದ ಬಲದಿಂದಲೂ ಸೈತಾನನನ್ನು ಜಯಿಸಿದರು ಎಂಬುದಾಗಿ. ಏಕೆಂದರೆ ಅವರು ಜೀವಿಸುವಂಥದ್ದು ಮುಖ್ಯವಾಗಿರಲಿಲ್ಲ, ಜೀವಿಸುವುದಕ್ಕಿಂತಲೂ ಕ್ರಿಸ್ತನಿಗಾಗಿ ಜೀವಿಸುವಂಥದ್ದೇ ಮಿಗಿಲಾಗಿತ್ತು. ಯಾರು ಕ್ರಿಸ್ತನಗೋಸ್ಕರ ಜೀವಿಸುತ್ತೇವೆ ಎಂಬುದಾಗಿ ಇರುವಂತಹ ಮನೋಭಾವದಲ್ಲಿರುವವರು ಮಾತ್ರ ಸೈತಾನನನ್ನು ಜಯಿಸಲಿಕ್ಕೆ ಸಾಧ್ಯ. ಸೈತಾನನನ್ನು ಜಯಿಸುವುದಕ್ಕೆ ಬೇಕಾದಂತಹ ಸಲಕರಣೆಗಳಾದರೂ ಏನು ಎಂದರೆ ವ್ಯಕ್ತಿಯ ಗುಣಮಟ್ಟ ಮತ್ತು ಅವನು ಬದುಕುವ ಅಥವಾ ಸಾಯುವ ಮನೋಭಾವನೆಯ ವರ್ತನೆಯಾಗಿರುವಂಥದ್ದಾಗಿದೆ. ಈ ಕಾರಣದಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 2:17 ನಾವು ನೋಡುವುದಾದರೆ, ಆದ್ದರಿಂದ ಏಸು ಕ್ರಿಸ್ತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮನಾಗಬೇಕಾಗಿ ಬಂತು. ಹೀಗೆ ಏಸು ಕ್ರಿಸ್ತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೋ ನಂಬಿಕೆಯೋ ಉಳ್ಳ ಮಹಾಯಾಜಕನಾದನು ಎಂಬುದೇ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಮೊಟ್ಟ ಮೊದಲನೆಯದಾಗಿ, ಆತನು ಕರುಣೆಯುಳ್ಳಂತಹ ಮಹಾಯಾಜಕನು. ಇದರಿಂದ ಯೇಸು ಸ್ವಾಮಿಯು ಮಾನವರ ಹಾಗೆ, ಮಾನವನನ್ನು ಹೋಲುವ ಹಾಗೆ, ಮಾನವನನ್ನು ಪ್ರತಿನಿಧಿಸುವಂತಹ ಮಹಾಯಾಜಕನಾಗಿ ಇಹಲೋಕಕ್ಕೆ ಬಂದನು. ಎರಡನೆಯದಾಗಿ, ಆತನು ಸಕಲ ಜನರ ಪಾಪಗಳ ನಿವಾರಣೆಗಾಗಿ ಸಮರ್ಪಿಸಿದಂಥ ಯಜ್ಞ. ಮೂರನೆಯದಾಗಿ, ಇಲ್ಲಿ ನಾವು ಗಮನಿಸುವುದಾದರೂ ತನ್ನ ಸಹೋದರರಿಗೆ ಸಮನಾಗಬೇಕಾಗಿ ಆತನು ಬಂದನು. ಅಂದರೆ ಎಲ್ಲ ಮಾನವರ ಹಾಗೆ ಮಾನವರು ಅನುಭವಿಸುವಂತಹ ಸಕಲ ನೋವು ಬಾಧೆಯನ್ನು ಯೇಸು ಕ್ರಿಸ್ತನು ಸಹ ಅನುಭವಿಸುವಂಥವನಾದನು. ಆತನು ಸಕಲ ವಿಧವಾಗಿ ಶೋಧನೆಗೆ ಒಳಪಟ್ಟನು, ಪಾಪ ಮಾತ್ರ ಮಾಡಲಿಲ್ಲ. ನಮಗಿರುವಂತಹ ಮಹಾಯಾಜಕನು, ನಮ್ಮ ಮಧ್ಯವರ್ತಿಯೂ ಆಗಿರುವ ಆತನು ನಮ್ಮ ಹಾಗೆ ಎಲ್ಲ ವಿಷಯದಲ್ಲಿ ಶೋಧನೆಗೆ ಒಳಗಾಗಿರುವ ಆತನಾಗಿದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಯೇಸುವು ಎಲ್ಲ ಶೋಧನೆಯನ್ನು ಜಯಿಸಿದಾತನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ದಿನ ನಮ್ಮ ಶೋಧನೆಗಳಲ್ಲಿ ನಾವು ಇರುವಾಗ, ಯೇಸುವಿನ ಬಳಿಗೆ ಬರುವಾಗ, ಆತನು ಕರುಣೆಯುಳ್ಳ ಮಹಾಯಾಜಕನು, ನಮ್ಮ ಹಾಗಿರುವಂತಾತನು ಮತ್ತು ನಮ್ಮ ಸಮನಾಗಿರುವ ಆತನು ಆಗಿರುವುದರಿಂದ ನಾವು ಆತನಿಂದ ಸಹಾಯ ಹೊಂದಿ ಆತನಿಗೋಸ್ಕರ ಜೀವಿಸೋಣವೇ. ಹೀಗೆ ಮಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.